तदनुग्रहम् दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वतुक्ताब्धये नमः गुरुमखिलगुणज्ञं सद्गुणैकाधिवासम् शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् नमः ब्रह्मचर्य हरिप्रीति सुविद्यावादशारिण इष्टदान कष्टहर्त्रोन्नः विद्यामान्यान् मुनीन् नमः वादिराजपदद्वन्द्व वारिजासक्तमानसान् विश्वप्रिय गुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् गरुडपुराणवन्न शुरु माडता इद्दारे ನನ್ನ ಪ್ರವಚನಗಳನ್ನೇ ವಿಶೇಷವಾಗಿ ಕೇಳತಕ್ಕಂಥ ನಮ್ಮವರೇ ಆಗಿರತಕ್ಕಂಥ ನೀಲಾಬಾಯಿಯವರ ಸಂಬಂಧಿಕರು ಅವರೊಬ್ಬರು ಸ್ವರ್ಗಸ್ಥರಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಗರುಡ ಪುರಾಣದ ಪ್ರವಚನ ನಡೀತಾ ಇದೆ. ಇವತ್ತು 12ರಿಂದ ನಡೀತಾ ಇದೆ, ನಾಳೆ 11ರಿಂದ ಶುರುವಾಗುತ್ತೆ. ಧರ್ಮದೃಢಬದ್ಧಮೂಲು ವೇದಸ್ಕಂಧ ಪುರಾಣಶಾಖಾಢ್ಯ ಋತುಕುಸುಮೋ ಮೋಕ್ಷಫಲೋ ಮಧುಸೂದನ ಪಾದಪೂಜಯತಿ. ಭಗವಂತ ಅವನೇ ವಿಶೇಷವಾಗಿ ಪಾದಪ ಅಂದರೆ ವೃಕ್ಷ, ಕಲ್ಪವೃಕ್ಷ. ಧರ್ಮವೇ ದೃಢವಾದ ಬೇರಾಗಿದ್ದು ವೇದವೇ ಕಾಂಡ, ವೇದಸ್ಕಂಧ ಪುರಾಣಗಳೇ ಕೊಂಬೆಗಳಾಗಿ, ಯಜ್ಞಗಳೇ ಹೂ, ಮೋಕ್ಷವೇ ಫಲವಾಗಿರತಕ್ಕಂಥ ಮಧುಸೂದನ ನಾಮಕ ಭಗವಂತ ಇದ್ದಾನೆ. ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವನು ಸದಾ ಜಯಶೀರ್ಣನಾಗಿದ್ದಾನೆ. ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಶೌನಕಾದಿ ಮಹರ್ಷಿಗಳೆಲ್ಲ ಮೋಕ್ಷ ಪ್ರಾಪ್ತಿಗಾಗಿ ಸ್ವರ್ಗಾಯ ಲೋಕಾಯ, ಸ್ವರ ಅಂದರೆ ಸ್ವರನಾಮಕ ಭಗವಂತ ಅವನನ್ನು ವಿಶೇಷವಾಗಿ ತೋರಿಸ್ತಕ್ಕಂಥ ಸ್ಥಾನ ಸ್ವರ್ಗ ಅಂದರೆ ಮೋಕ್ಷ. ಮೋಕ್ಷಾರ್ಥವಾಗಿ 1000 ವರ್ಷಗಳ ಕಾಲ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಅವರೆಲ್ಲರೂ ಕೂಡ ಸೂತಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವ ಮಾರ್ಗವನ್ನು ಕುರಿತು ವಿಶೇಷವಾಗಿ ಚೆನ್ನಾಗಿ ಹೇಳಿದ್ದೀರಿ. ಈಗ ನಮಗೆ ವಿಶೇಷವಾಗಿರತಕ್ಕಂಥ ಯಮಮಾರ್ಗವನ್ನು ಕುರಿತು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಹಾ, ಇಲ್ಲಿ ದೇವ ಮಾರ್ಗ ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ತಪಸ್ಸು, ದಾನ, ದೇವಾಲಯ ನಿರ್ಮಾಣ, ವಿವಾಹ ಮಾಡಿಸುವುದು, ತಂದೆ ತಾಯಿ ಗುರು ಹಿರಿಯರಲ್ಲಿ ಗೌರವ, ಭಕ್ತಿ, ಶಾಸ್ತ್ರ ಶ್ರವಣ, ಪ್ರವಚನ, ನಂತರ ಯಾರಿಗೂ ಕೇಡು ಮಾಡದೆ ಒಳ್ಳೆಯದನ್ನೇ ಮಾಡೋದು, ಪತಿವ್ರತ ಧರ್ಮ ಪಾಲನೆ, ಅಸೂಯಾದಿಗಳಿಲ್ಲದಿರುವುದು ಮೊದಲಾದಂಥ ವಿಶೇಷವಾದಂಥ ಪುಣ್ಯ ಮಾಡಿರತಕ್ಕಂಥವರೇ ಅವರು ಹೋಗತಕ್ಕಂಥ ಮಾರ್ಗಗಳೇ ಹೇಗೆ ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಾನಾ ಸ್ಥಾನಸ್ಥಿತೋ ಜೀವೋ ಭುಂಕೇ ಭೋಗಾನ್ ಅನೇಕಧ ಧರ್ಮ ಸಾಧ್ಯಾನಿ ತಾನಿತು. ವಿಶೇಷವಾಗಿರತಕ್ಕಂಥ ಈ ಪುಣ್ಯ ಮಾಡಿರತಕ್ಕಂಥ ಬ್ರಾಹ್ಮಣರು ಎಲ್ಲರೂ ಕೂಡ ಹೇಗೆ ಅವರು ಲೋಕಗಳಿಗೆ ಹೋಗ್ತಾ ಇರುತ್ತಾರೆ ಅಲ್ಲಿ ಹೇಳ್ತಾ ಇದ್ದಾರೆ. ಯಮಧರ್ಮರಾಜರ ಪಟ್ಟಣಕ್ಕೆ ಎಲ್ಲರೂ ಹೋಗಲೇಬೇಕಾಗಿದೆ. ಹೇಗೆ ಅಂದರೆ, ಜೀವನದಲ್ಲಿ ಭಗವಂತನ ಚಿಂತನಾದಿಗಳನ್ನು ಧರ್ಮ ಕಾರ್ಯಗಳನ್ನು ಮಾಡಿರ್ತಕ್ಕಂಥವರನ್ನು ಕರ್ಕೊಂಡು ಹೋಗಲಿಕ್ಕೆ ಯಮಧರ್ಮರಾಜರ ಭಟರು ಬರುವುದಿಲ್ಲ, ಅವರ ದರ್ಶನವೇ ಆಗಲ್ಲ. ಮತ್ಯಾರು ಬರ್ತಾರೆ? ದೇವದೂತರೇ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಮೊದಲು ಕರ್ಕೊಂಡು ಹೋಗ್ತಾರೆ ಅಂದರೆ, ಯಮಧರ್ಮರಾಜರು ವಿಶೇಷವಾಗಿ ಈ ಸಜ್ಜನರನ್ನು ನೋಡಬೇಕು ಅಂತ ಅಪೇಕ್ಷಾ ಪಟ್ಟಿರ್ತಾರೆ. ಅದಕ್ಕಾಗಿ ಈ ಯಮಧರ್ಮರಾಜರ ಪಟ್ಟಣಕ್ಕೆ ನಾಲ್ಕು ದ್ವಾರಗಳು, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ ದ್ವಾರಗಳು. ಅದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ ದ್ವಾರಗಳು ಒಳ್ಳೆ ವಿಶೇಷವಾದ ಪುಣ್ಯಶೀಲರಾಗಿರತಕ್ಕಂಥವ್ರು ಬರುವಂತಹ ದ್ವಾರಗಳು. ಆ ಒಂದು ಮಾರ್ಗಗಳು ಕೂಡ ಎಂಥವು ಅಂದರೆ ದೇವ ಮಾರ್ಗಗಳು. ಅಂದರೆ ವಿಶೇಷವಾಗಿ ದೇವ ಮಾರ್ಗ ಅಂದರೆ ದೇವಲೋಕಗಳಿಗೆ ಹೋಗತಕ್ಕಂಥ ಜೀವರಾಶಿಗಳನ್ನು ಕರಕೊಂಡು ಬರುವ ಮಾರ್ಗಗಳು. ದಕ್ಷಿಣ ಮಾರ್ಗ ಪಾಪಿಗಳಿಗಾಗಿರತಕ್ಕಂಥದ್ದು. ಅಂದರೆ ಆ ದಕ್ಷಿಣ ಮಾರ್ಗದಲ್ಲಿ ಯಾರು ಬರ್ತಾರೆ ಅಂದರೆ, ಬದುಕಿನಲ್ಲಿ ಒಮ್ಮೆಯೂ ಭಗವಂತನ ಸ್ಮರಣೆ ಮಾಡದೇ ಇರತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ಅಂಥವರು ವಿಶೇಷವಾಗಿ ಅಲ್ಲಿ ಬರ್ತಾರೆ. ಭಗವಂತನನ್ನು ಒಮ್ಮೆ ಆದರೂ ಶ್ರೀಹರೇ ಅಂತ ನಮಸ್ಕಾರ ಮಾಡಿದರೆ ಅವರು ದಕ್ಷಿಣ ಮಾರ್ಗಕ್ಕೆ ಬರಲ್ಲ. ಇಲ್ಲಿ ಹೇಳತಕ್ಕಂಥ ಮುಂದೆ ಗರುಡ ಪುರಾಣದಲ್ಲಿ ಹೇಳತಕ್ಕಂಥ ಈ ಯಾತನೆಗಳು, ಬಡಿತ ಎಲ್ಲವೂ ಕೂಡ ಯಾರಿಗೆ ಅಂದರೆ, ಭಗವಂತನನ್ನು ಒಮ್ಮೆಯೂ ಸ್ಮರಣೆ ಮಾಡದೇ ಇರುವಂಥವರಿಗೆ ನಾನಾ ರೀತಿಯಾದ ತೊಂದರೆಗಳಿಂದ ಕರ್ಕೊಂಡು ಹೋಗ್ತಾರೆ. ಈ ಮಿಕ್ಕ ಮೂರು ಮಾರ್ಗಗಳಿಂದ ಒಳ್ಳೆ ಒಳ್ಳೆ ಸಜ್ಜೀವ ರಾಶಿಗಳನ್ನು ಒಳ್ಳೆ ಯಾನದಲ್ಲಿ ಭೋಗಾದಿಗಳನ್ನು ಕೊಟ್ಟು ಕರ್ಕೊಂಡು ಹೋಗಿ ಯಮಧರ್ಮರಾಜರು ಅವರನ್ನು ವಿಶೇಷವಾಗಿ ಉಪಚಾರ ಮಾಡಿ ನಿಮ್ಮನ್ನು ಹಾಗೇ ಸ್ವರ್ಗಕ್ಕೆ ಕಳಿಸಬಹುದಾಗಿತ್ತು, ಆದರೆ ನಾನು ಒಂಚೂರು ನೋಡಬೇಕು ನಿಮ್ಮನ್ನು ಅಂದುಕೊಂಡಿದ್ದೆ, ಅದಕ್ಕೆ ಕರೆಸಿದ್ದೇನೆ, ಪಾಪ ಶ್ರಮ ಆಯಿತು ಅಂಥೇಳಿ ಅವರನ್ನು ಸತ್ಕಾರ ಮಾಡಿ ಅವರನ್ನು ಸ್ವರ್ಗಕ್ಕೆ ಕಳಿಸ್ತಾರೆ. ನಂತರ ಅವರವರು ಯಾವ ಲೋಕಗಳಿಗೆ ಹೋಗಬೇಕು ಆಯಾ ಲೋಕಗಳಿಗೆ ಸೇರಿಕೊಂಡು ಆಯಾ ಸಜ್ಜೀವ ರಾಶಿಗಳು ಅಲ್ಲಿ ಭೋಗವನ್ನು ಪಡುತ್ತಾರೆ. ಇದು ಕ್ರಮ. ದುಷ್ಟರಾದವರು ಅವರು ದಕ್ಷಿಣ ಮಾರ್ಗದಲ್ಲಿ ಪ್ರಯಾಣ ಮಾಡಿ ವಿಶೇಷವಾಗಿರತಕ್ಕಂಥ 16 ಪಟ್ಟಣಗಳು, ಭೀಕರವಾಗಿರತಕ್ಕಂಥ ಪಟ್ಟಣಗಳು ಅವನ್ನು ದಾಟಿಕೊಂಡು ಹೋಗಿ ಯಮಧರ್ಮರಾಜರ ಪಟ್ಟಣಕ್ಕೆ ಸೇರಿಕೊಂಡು ಅಲ್ಲಿ ಶಿಕ್ಷೆಯನ್ನು ನಾನಾ ರೀತಿಯ ಅವರು ಮಾಡಿರತಕ್ಕಂಥ ಪಾಪಗಳನ್ನು ಯಮಧರ್ಮರಾಜರು ನೋಡಿ ಶಿಕ್ಷೆಯನ್ನು ಕೊಡ್ತಾರೆ. ಸರಿ, ನೀವೇನು ಹೇಳಿದ್ದೀರಲ್ಲ ದೇವರ ಸ್ಮರಣೆ ಮಾಡುವವರು ಅಂತ, ಅಂಥ ದೇವರ ಸ್ಮರಣೆ ಮಾಡುವವರು ಪಾಪಗಳು ಮಾಡಿರ್ತಾರಲ್ಲ ಅವರಿಗೆ ಶಿಕ್ಷೆ ಯಾರು ಕೊಡ್ತಾರೆ? ಇಷ್ಟೇ, ಅಲ್ಲಿಗೆ ಹೋದಾಗ ಯಮಧರ್ಮರಾಜರ ಹತ್ರ ಹೋದಾಗ ಸಜ್ಜನರನ್ನ ಕುರಿತು ಹೇಳ್ತಾರಂತೆ, ಸ್ವಾಮಿ ನೀವೆಲ್ಲ ಭಗವಂತನ ಚಿಂತನಾದಿಗಳು ಮಾಡಿ ಬಂದಿದ್ದೀರಾ, ಅದರಿಂದಾಗಿ ನಿಮ್ಮ ಪಾಪಗಳೆಲ್ಲ ಬಹಳ ಹೋಗಿವೆ, ಇನ್ನು ಏನು ಉಳ್ಕೊಂಡಿವೆ, ಕೆಲವೆಲ್ಲ ಉಳ್ಕೊಂಡಿವೆ, ಅದಕ್ಕೆ ಚೂರು ಅನುಭವಿಸಿ ಹೋಗಬೇಕಾಗುತ್ತೆ ಅಂತ ಅವರಿಗೆ ಆದಷ್ಟು ಭಗವದ್ಭಕ್ತರಾದ್ದರಿಂದ ಕನ್ಸೆಷನ್ ತುಂಬ ಇರುತ್ತಲ್ಲಿ ಅವರಿಗೆ ವಿಶೇಷವಾಗಿ ಸೂಕ್ಷ್ಮದಲ್ಲೇ ಎಲ್ಲವನ್ನು ಕಳೆದು ಕಳಿಸಿಕೊಟ್ಬಿಡ್ತಾರೆ. ಅಲ್ಲಿ ಕೂಡ ಶಿಕ್ಷೆ ಮಾಡುವುದು ಯಾರು ಆ ಸಜ್ಜನರಿಗೆ ಅಂದರೆ ರಾಮಚಂದ್ರ ಇರ್ತಾನೆ, ರಾಮಚಂದ್ರನೇ ನಿರ್ಣಯ ಮಾಡಿ ಕೊಡ್ತಾನೆ. ಒಟ್ಟಾರೆ ನಾವು ಮಾಡಿರತಕ್ಕಂಥ ಫಲ ಕರ್ಮ ಫಲವನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಒಂದ ಇಲ್ಲ ಒಂದ ಅಲ್ಲಿ ಅನುಭವಿಸಲೇಬೇಕು. ಆದ್ದರಿಂದ ಈ ರೀತಿಯಲ್ಲಿ ಸಜ್ಜನರು ವಿಶೇಷವಾಗಿ ಹೇಗೆ ಹೋಗ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ರು. ಇಲ್ಲಿ ಹೇಳ್ತಾ ಇದ್ದಾರೆ ಆ ಸೂತಾಚಾರ್ಯ, ಹೇಳ್ತಾರೆ ಅಪ್ಪ ಇದು ಯಮ ಮಾರ್ಗ, ಯಮಧರ್ಮರಾಜರ ಆ ಪಟ್ಟಣಕ್ಕೆ ಹೋಗತಕ್ಕಂಥ ಮಾರ್ಗ. ಸುಖದಂ ಪುಣ್ಯಶೀಲಾನಾಂ ಪಾಪಿನಾಂ ದುಃಖದಾಯಕಂ. ವಿಶೇಷವಾಗಿ ಇದು ಪುಣ್ಯವಂತರಿಗೆ ಸುಖವನ್ನು ಕೊಡತಕ್ಕಂಥ ಮಾರ್ಗಗಳಿಲ್ಲಿವೆ, ಪಾಪಿಗಳಿಗೆ ದುಃಖವನ್ನು ಕೊಡತಕ್ಕಂಥದ್ದು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ನಂತರ ಅಲ್ಲಿ ಹೇಳ್ತಾರೆ, ನೀವು ಮಾಡಿದ ಪ್ರಶ್ನೆಯನ್ನೇ ದಕ್ಷಿಣ ಮಾರ್ಗ, ಪಾಪಿಗಳ ಮಾರ್ಗ, ಯಮಮಾರ್ಗ ಭಯಂಕರವಾದ್ದು, ಅದರ ಕುರಿತು ಗರುಡ ದೇವರು ಒಮ್ಮೆ ವೈಕುಂಠದಲ್ಲಿ ದೇವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗರುಡ ದೇವರು ಕೇಳಿದರು, ಅಯ್ಯ ಭಕ್ತಿ ಮಾರ್ಗ ತುಂಬ ರೀತಿಯಾಗಿದೆ, ಅದು ನಿಮ್ಮಿಂದ ಹೇಳಿ ನೀವು ಚೆನ್ನಾಗಿ ಹೇಳಿದ್ದೀರಿ, ಆದರೆ ಈಗ ವಿಶೇಷವಾಗಿ ಯಮ ಮಾರ್ಗ ಭಯಂಕರವಾದ್ದು, ತ್ವದ್ವಕ್ತಿ ವಿಮುಖಾನಾಂ ತತ್ರೈವ ಚ ಗಮನಂ ಶ್ರುತಂ. ನಿಮಗೆ ಯಾರು ನಿಮ್ಮ ಭಕ್ತಿಗೆ ಯಾರು ವಿಮುಖರಾಗಿರ್ತಾರೆ ಅವರಲ್ಲಿಗೆ ಹೋಗ್ತಾರೆ ಎಂಬುದನ್ನು ನಾನು ಕೇಳಿದ್ದೇನೆ. ಒಳ್ಳೆ ಭಗವಂತನ ನಾಮ ಹೇಳಲಿಕ್ಕೆ ಸುಲಭ, ನಾಲಿಗೆಯು ನಮ್ಮ ವಶದಲ್ಲೇ ಇರುತ್ತೆ, ಆದರೂ ನರಕಕ್ಕೆ ಹೋಗ್ತಾರಲ್ಲ, ಎಂಥ ನರಾಧಮರಿದ್ದಾರಪ್ಪ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಈ ಪಾಪಿಗಳಿಗೆ ಯಾವ ಗತಿ ಆಗುತ್ತೆ, ಯಮ ಮಾರ್ಗದಲ್ಲಿ ದುಃಖಗಳು ಹೇಗೆ ಪಡ್ತಾರೆ ಅದನ್ನೆಲ್ಲವನ್ನು ಕೂಡ ಹೇಳಿ. ಆವಾಗ ದೇವರು ಹೇಳ್ತಾ ಇದ್ದಾರೆ, ಹೇ ಪಕ್ಷೇಂದ್ರ ಶೃಣು, ಗರುಡ ಗರುಡ ಕೇಳಯ್ಯ, ಯಮ ಮಾರ್ಗ ಯಾವ್ಯಾವ ಪಾಪಿಗಳು ಹೋಗ್ತಾರೋ ಅದು ಕೇಳ್ತೇನೆ, ಕೇಳಿದ್ರೂ ತುಂಬ ಭಯ ಆಗ್ತದೆ. ಇನ್ನು ಹೇಳ್ತಾರೆ, ಯಾರಾದರೆ ಸದಾ ಪಾಪದಲ್ಲೇ ರತರಾಗಿರ್ತಾರೋ, ದಯಾ ಧರ್ಮ ಎಂಬುದಿಲ್ಲವೇ ಇರಲ್ಲವೋ, ದುಷ್ಟ ಸಂಘದಿಂದ ಯಾವಾಗಿರ್ತಾರೋ, ಸಚ್ಛಾಸ್ತ್ರದ ಸ್ಪರ್ಶವೇ ಇರಲ್ಲ, ಸಜ್ಜನರ ಸಂಘವೇ ಮಾಡಲ್ಲ, ಅಹಂಕಾರದಿಂದ ಕೂಡಿಕೊಂಡಿರ್ತಾರೆ, ದುಡ್ಡು ವಿಶೇಷವಾಗಿರತಕ್ಕಂಥ ಮಾನ ಧನ ಮಾನ ಮದಾನ್ವಿತ ಅಂದರು. ಇಲ್ಲಿ ಮಾನ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ ಅಭಿಮಾನ, ಏನಂದು ಅಂಥೇಳಿ, ಅದಕ್ಕೆ ಮದ ಇರುತ್ತೆ. ಆಸುರೀಭಾವ ಅಂದರೆ ಅಸುರರಿಗೆ ಸಂಬಂಧಪಟ್ಟ ಸ್ವಭಾವಗಳನ್ನು ಹೊಂದಿರುತ್ತಾರೆ, ದೈವಿ ಸಂಪತ್ತು ಅವರಲ್ಲಿ ಇರಲ್ಲ, ಅಂಥವರು ವಿಶೇಷವಾಗಿ ಇಲ್ಲಿ ಹೋಗ್ತಾರೆ. ಅಷ್ಟೇ ಅಲ್ಲ, ಅನೇಕ ಚಿತ್ತ ವಿಭ್ರಾಂತಾ ಮೋಹಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇ ಅಶುಚೌ. ವಿಶೇಷವಾಗಿರತಕ್ಕಂಥ ನಾನಾ ರೀತಿ ಚಿತ್ತದ ಭ್ರಾಂತಿಗೆ ಒಳಗಾಗಿರ್ತಾರೆ, ಮೋಹಗಳು ಒಂದಲ್ಲ ಎರಡಲ್ಲ ಸರಪಳಿಗಳಿರುತ್ತೆ, ಅವರೆಲ್ಲರೂ ಕೇವಲ ಭೋಗಗಳಲ್ಲಿ ಕಾಮಭೋಗಗಳಲ್ಲಿ ಇದ್ದುಕೊಂಡು ನರಕದಲ್ಲಿ ಬೀಳುತ್ತಾರೆ. ನಂತರ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಯಾರಾದರೆ ಜ್ಞಾನವಂತರಿರ್ತಾರೋ ಅವರೆಲ್ಲರೂ ಕೂಡ ತೇ ಯಾಂತಿ ಪರಮಾಂಗತಿಂ, ಒಳ್ಳೆ ಸಜ್ಜನ ಒಳ್ಳೆ ಸದ್ಗತಿಯನ್ನು ಪಡೀತಾರೆ. ಪಾಪಶೀಲಾಹ ನಾರಾಹ ಯಾಂತಿ ದುಃಖೇನ ಯಮಯಾತನಾಂ. ಪಾಪವೇ ಸ್ವಭಾವವಾಗಿರತಕ್ಕಂಥ ಮನುಷ್ಯರು ದುಃಖದಿಂದಾಗಿ ಯಮಯಾತನೆಯನ್ನು ಪಡುತ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪಾಪಿಗಳಾದವರು ಹಿಂದಿನ ಫಲವನ್ನು ಈ ಜನ್ಮದಲ್ಲಿ ಸುಕೃತವೋ ದುಷ್ಕೃತವೋ ಅನುಭವಿಸಿದ ಮೇಲೆ ಕರ್ಮಯೋಗದಿಂದ ಅವನಿಗೆ ಕಶ್ಚಿತ್ ವ್ಯಾಧಿ ಪ್ರಜಾಯತೆ, ಒಂದು ವ್ಯಾಧಿ ಹುಟ್ಟುತ್ತಂತೆ. ಆ ವ್ಯಾಧಿಯಿಂದ ಕೂಡಿಕೊಂಡು ವಿಶೇಷವಾಗಿ ಬದುಕಬೇಕೆಂಬ ಆಸೆಯಿಂದ ಇರ್ತಾನೆ, ಮಾನಸಿಕ ದುಃಖ ಇರುತ್ತೆ, ಶಾರೀರಿಕ ದುಃಖ ಇರುತ್ತೆ, ಕಾಲ ಅವನ ಹತ್ತಿರ ಬಲಿಷ್ಠವಾದ ಸರ್ಪದಂತೆ ಬರುತ್ತೆ. ಆದರೂ ಅವನಿಗೆ ವಿಶೇಷವಾಗಿ ವೈರಾಗ್ಯವೇ ಬರಲ್ಲ. ತಾನು ಪೋಷಣೆ ಮಾಡಿದ ಹೆಂಡತಿ ಮಕ್ಕಳವ್ರನ್ನ ಪೋಷಣೆ ಮಾಡ್ತಾ ಇರ್ತಾರೆ. ಮುದಿತನ ಬಂದಿರುತ್ತೆ, ಮೈಯೆಲ್ಲ ವಿರೂಪ, ರೂಪವೆಲ್ಲ ಕೆಟ್ಟೋಗಿರುತ್ತೆ, ಮರಣಕ್ಕೆ ಹಾದಿ ನೋಡ್ತಾ ಇರ್ತಾರೆ. ಅಷ್ಟೇ ಅವಮತ್ಯ ಉಪನ್ಯಸ್ತಂ ಗೃಹಪಾಲ ವಿವಾಹರನ್ನ ಆಮಯಾದ್ಯ ಪ್ರದೀಪ್ತಾಗ್ನಿ ಅಲ್ಪಾಹಾರೋ ಅಲ್ಪಚೇಷ್ಟಿತ. ಅವಮತ್ಯ ಉಪನ್ಯಸ್ತಂ ಗೃಹಪಾಲ ವಿವಾಹರನಾಸ್ತೆ, ತನ್ನ ಹತ್ತಿರ ತನ್ನವರೇ ಅಸಹ್ಯ ಪಟ್ಟುಕೊಂಡು ತುಂಬ ಅವಮಾನ ಮಾಡಿ ಹಾಕ್ತಾ ಇದ್ದರೆ ನಾಯಿಯಂತೆ ತಿಂತಾ ಇರ್ತಾನೆ. ಆ ತಿನ್ನುವ ಕಾಲಕ್ಕೂ ಒಳಗೆ ವಿಶೇಷವಾಗಿ ರೋಗಗಳಿರುತ್ತೆ. ಅದಕ್ಕಾಗಿ ಜಠರಾಗ್ನಿ ಉರಿಯಲ್ಲ, ಅದಕ್ಕೆ ಸ್ವಲ್ಪ ಆಹಾರ ತಗೊಳ್ತಾನೆ, ಅದಕ್ಕೆ ಸ್ವಲ್ಪ ಚಲನವಲನ ಇರುತ್ತೆ. ನಂತರ ಗಾಳಿ ಏನು ಮಾಡುತ್ತೆ ಒಳಗಿರತಕ್ಕಂಥದ್ದು ಅಂದರೆ ಹೇಳ್ತಾ ಇದ್ದಾರೆ, ಆ ವಾಯು ವಿಶೇಷವಾಗಿ ಈ ಕಫವನ್ನು ಹೊರಗೆ ಹಾಕ್ತಾ ಇರುತ್ತೆ. ಅದರಿಂದ ಶ್ವಾಸನಾಳವೆಲ್ಲ ತುಂಬಿ ಹೋಗುತ್ತೆ, ಕಂಠವೆಲ್ಲ ಘರಘರ ಶಬ್ದ ಬರ್ತಾ ಇರುತ್ತೆ. ಮಲಗಿರ್ತಾನೆ, ತನ್ನ ಸುತ್ತು ತನ್ನವರೆಲ್ಲ ಅಳತಾ ಇರ್ತಾರೆ, ಅವರೆಲ್ಲರನ್ನು ಸಮಾಧಾನ ಮಾಡಬೇಕಂದುಕೊಳ್ತಾನೆ. ಆದರೆ ಮಾತಾಡಲಿಕ್ಕಾಗಲ್ಲ ಅವನಿಗೆ, ಕಾಲ ಪಾಶಕ್ಕೆ ಸಿಕ್ಕಾಕ್ಕೊಂಡಿರ್ತಾನೆ. ಈ ರೀತಿಯಲ್ಲಿ ತನ್ನ ಇಡೀ ಜೀವನವೆಲ್ಲ ಕುಟುಂಬ ಪೋಷಣೆಗಾಗಿ ಮೀಸಲಾಗಿಟ್ಟಿರ್ತಾನೆ. ತಾನೂ ಇಂದ್ರಿಯಗಳನ್ನು ಗೆದ್ದಿರಲ್ಲ, ಅಳತಾ ತನ್ನ ತನ್ನವರು ದುಃಖ ಪಡ್ತಾ ಇದ್ರೆ ತಾನೂ ಅಳತಾ ಸತ್ತು ಹೋಗ್ತಾನವ. ನಂತರ ಮುಂದೆ ಹೇಳ್ತಾರೆ ವಿಶೇಷವಾಗಿ ಅಂಥವನಿಗೆ ವಿಶೇಷವಾಗಿ ಅವನಿಗೆ ಸಾಮಾನ್ಯ ನಮಗೆ ದೇವತೆಗಳ ದರ್ಶನ ಆಗಲ್ಲ, ಯಮದೂತರ ದರ್ಶನವೂ ಈಗ ಆಗಲ್ಲ, ಅವರು ಎದುರಿಗಿದ್ರೂ ಕಾಣಿಸಲ್ಲ. ಸಾಯುವ ಕಾಲಕ್ಕೆ ಅವರಿಗೆ ಯಮದೂತರು ಕಾಣಿಸ್ತಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಏಕೀಭೂತಂ ಜಗತ್ಸರ್ವಂ ನಗಿಂಚಿತ್ ವಕ್ತುಮೀಹತೆ. ಎಲ್ಲ ಲೋಕಗಳೆಲ್ಲ ನೋಡ್ತಾನೆ, ಎಲ್ಲ ಒಂದಾಗ್ಬಿಟ್ಟಂತೆ ಕಾಣಿಸ್ತಾ ಇರುತ್ತೆ, ಒಂದು ಮಾತಾಡಲಿಕ್ಕೂ ಅವನು ಆಗಲ್ಲ. ನಂತರ ವಿಶೇಷವಾಗಿ ಎಲ್ಲ ಇಂದ್ರಿಯಗಳು, ಶರೀರದ ಇಂದ್ರಿಯಗಳೆಲ್ಲ ಕಳಾಹೀನ ಆಗಿಬಿಡುತ್ತೆ. ನಂತರ ವಿಶೇಷವಾಗಿ ಚೈತನ್ಯ ಜಡತಾಂಗತಿ, ಜೀವನಿಂದಾಗಿ ಅಂದರೆ ಜೀವ ಅಂತರ್ಗತ ಭಗವಂತನಿಂದಾಗಿ ಒಳ್ಳೆ ಚೈತನ್ಯದಿಂದ ಇರತಕ್ಕಂಥ ಶರೀರ ಜಡವಾಗಿ ಬಿಡುತ್ತೆ. ಆ ಯಮಧರ್ಮರಾಜರ ಭಟರನ್ನ ನೋಡಿ ಅವನ ಪ್ರಾಣಗಳೇ ಹೋಗಿಬಿಡುತ್ತೆ. ಸ್ವಸ್ಥಾನ ಚಲಿತೇ ಶ್ವಾಸೇ ಕಲ್ಪಾಖ್ಯೋ ಖ್ಯಾತುರಕ್ಷಣ ಶತವೃಶ್ಚಿಕ ದಷ್ಟಸ್ಯ ಯಾ ಪೀಡ ಸಾನುಭೂಯತೆ. ಏನು ಆ ಪ್ರಾಣ ಹೊರಗೆ ಹೋಗುವ ಒಂದು ಕ್ಷಣ ಪಾಪಿ ಪುರುಷರಿಗೆ ಅವರಿಗೆಲ್ಲ ಒಂದು ಯುಗವಾಗಿ ಕಾಣಿಸ್ತಾ ಇರುತ್ತೆ. ಯಾಕೆ 100 ಚೇಳುಗಳು ಶತವೃಶ್ಚಿಕ ದಷ್ಟಸ್ಯ ಯಾ ಪೀಡ ಸಾ ಅನುಭೂಯತೆ. 100 ಚೇಳುಗಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ನೋವಾಗಬೇಕು, ಎಷ್ಟು ಉರಿ ಆಗಬೇಕು, ಅವೆಲ್ಲವೂ ಅವನಿಗೆ ಕ್ಷಣ ಕ್ಷಣಕ್ಕೆ ಆಗ್ತಾ ಬರುತ್ತೆ. ಬಾಯಿಯಿಂದ ನೊರೆ ಬರ್ತಾ ಇರುತ್ತೆ, ಮುಖದಿಂದ ಜೊಲ್ಲು ಸುರಿತಾ ಇರುತ್ತೆ. ಪಾಪಿಗಳ ಪ್ರಾಣ ಅಧೋದ್ವಾರಗಳಿಂದ ಹೋಗುತ್ತೆ. ಯಮದೂತರು ಆವಾಗ ವಿಶೇಷವಾಗಿ ಭಯಂಕರವಾಗಿರ್ತಾರೆ, ಕ್ರೂರವಾಗಿ ನೋಡುತ್ತಾ ಇರ್ತಾರೆ, ಪಾಶ ದಂಡಗಳನ್ನು ಹಿಡ್ಕೊಂಡಿರ್ತಾರೆ, ಮೈ ಮೇಲೆ ವಸ್ತ್ರವಿರಲ್ಲ, ಹಲ್ಲುಗಳನ್ನು ಕಡಿತಾ ಬರ್ತಾ ಇರ್ತಾರೆ, ಕೂದಲೆಲ್ಲ ಉದ್ದಕ್ಕೆ ಮೇಲಕ್ಕೆ ನಿಂತಿರುತ್ತೆ, ಕಪ್ಪಾಗಿರ್ತಾರೆ, ವಿಕಾರವಾದ ಮುಖ, ಉಗುರುಗಳೇ ಆಯುಧದಂತೆ ಇಟ್ಟುಕೊಂಡಿರ್ತಾರೆ. ಅವರನ್ನು ನೋಡಿದ ಕೂಡಲೇ ಜೀವಿಗೆ ಹೆದರಿಕೊಂಡು ಒಮ್ಮೆಲೆ ಮೂತ್ರ ವಿಸರ್ಜನೆ ಮಾಡಿಬಿಡ್ತಾನವ. ನಂತರ ಮುಂದೆ ಹೇಳ್ತಾರೆ, ಅವನನ್ನು ವಿಶೇಷವಾಗಿ ಸೆಳಿತಾರೆ ಅಲ್ಲಿಂದ. ಆವಾಗ ಶರೀರವನ್ನು ಬಿಟ್ಟು ಅಂಗುಷ್ಠ ಮಾತ್ರ ಪುರುಷನಾಗಿ ಶರೀರದಿಂದ ಹೊರಟು ಯಮದೂತರಿಂದ ಕೂಡಿಕೊಂಡು ತನ್ನ ಮನೆಯನ್ನು ನೋಡುತ್ತಾ ಅಳತಾ ಮುಂದಕ್ಕೆ ಹೊರಡುತ್ತಾನೆ. ಆವಾಗ ಯಾತನಾದೇಹ ಅಂತ ಪಡ್ಕೊಂಡು ಅದರಿಂದ ಅವನ ಕುತ್ತಿಗೆಯಲ್ಲಿ ಹಗ್ಗವನ್ನು ಹಾಕಿ ಅವನನ್ನು ದೀರ್ಘ ಹಾದಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ದುಷ್ಟ, ನಿನಗೆ ವಿಶೇಷವಾಗಿರತಕ್ಕಂತಹ ನರಕಗಳ ದರ್ಶನ ಮಾಡಿಸ್ತೇವೆ ನೋಡು. ಯಾಕೆ? ಅಲ್ಲಿ ಕುಂಭೀಪಾಕಾದಿ ನರಕಗಳಿವೆ, ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗ್ತೀವಿ ಬೇಗ. ಆವಾಗ ತಾನು ಈತ ಇವರು ಕೇಳತಾ, ತನ್ನ ಬಂಧುಗಳು ಅಳತಾ ಇರೋದು ಕೇಳತಾ, ಅಯ್ಯೋ ಅಂತ ವಿಶೇಷವಾಗಿ ಅತ್ತಾಗ ಅವನನ್ನು ಬಡೀತಾರೆ ಯಮಧರ ಭಟರು. ಆವಾಗ ವಿಶೇಷವಾಗಿ ಯಮದೂತರ ಪೆಟ್ಟಿನಿಂದ ತಯೋರ ನಿರ್ಭಿನ್ನ ಹೃದಯ ತರ್ಜನೈಹಿ ಜಾತ ವಿಪದು ಪತಿಶ್ವಭಿರ್ಭಕ್ಷ್ಯಮಾಣ ಅದೋರ್ಘಂ ಸ್ವಮನುಸ್ಮರನ್ ಅಘಂ ಸ್ವಂ ಅನುಸ್ಮರನ್. ವಿಶೇಷವಾಗಿ ಆ ಯಮದೂತರ ಪೆಟ್ಟಿನಿಂದ ಎದೆ ಒಡೆಯುತ್ತೆ, ಮೈಯಲ್ಲಿ ನಡಕ ಹುಟ್ಟುಬಿಡುತ್ತೆ, ನಮ್ಮ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ, ನಾಯಿಗಳೆಲ್ಲ ಅಲ್ಲಿರ್ತಕ್ಕಂಥ ನಾಯಿಗಳು ಕಚ್ತಾ ಇರುತ್ತೆ. ಆವಾಗ ತನ್ನ ಪಾಪಗಳನ್ನೆಲ್ಲ ನೆನೆಯುತ್ತಾ ದುಃಖದಿಂದ ಹೊರಡ್ತಾ ಇರ್ತಾನೆ. ಹಸಿವೆ, ಬಾಯಾರಿಕೆ ತುಂಬ ಇರುತ್ತೆ, ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಅದಕ್ಕೆ ಕುದ್ದು ಹೋಗ್ತಾ ಇರ್ತಾನೆ, ಸುಟ್ಟು ಹೋಗುವಂಥ ಮರಳಿನಲ್ಲಿ ಹೊರಡ್ತಾ ಇರ್ತಾನೆ. ಜೊತೆಗೆ ಇವರು ಬಡಿತಾ ಇರ್ತಾರೆ, ಅದರಿಂದ ಅಲ್ಲಲ್ಲಿ ಬಿದ್ದು ಹೋಗ್ತಾ ಇರ್ತಾನೆ, ಮೂರ್ಛಾಕ್ರಾಂತನಾಗಿರ್ತಾನೆ. ನಂತರ ಯಮಧರ್ಮರಾಜರ ಮಾರ್ಗಕ್ಕೆ ಅಂದರೆ ಮನೆಗೆ ಬರ್ತಾನೆ. ಹೇಳ್ತಾರೆ, ಎರಡು ಅಥವಾ ಮೂರು ಮುಹೂರ್ತ ಕಾಲದಲ್ಲೇ ಯಮಧರ್ಮರಾಜರ ಪಟ್ಟಣಕ್ಕೆ ತ್ರಿಭೈ ಮುಹೂರ್ತೈ ದ್ವಾಭ್ಯಾಂ ವಾ ನೀಯತೆ ತತ್ರ ಮಾನವ. ಎರಡು ಅಥವಾ ಮೂರು ಮುಹೂರ್ತಗಳಲ್ಲೇ ಕರ್ಕೊಂಡು ಹೋಗ್ತಾರೆ, ಅಷ್ಟು ಬೇಗ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾನಾ ನರಕಯಾತನೆಗಳನ್ನು ಅವರು ತೋರಿಸ್ತಾರಂತೆ. ನಂತರ ವಿಶೇಷವಾಗಿ ಮುಹೂರ್ತದಲ್ಲೇ ಯಮಧರ್ಮರಾಜರನ್ನು ನೋಡಿ ಭಯಪಟ್ಟು ಯಮಾಜ್ಞೆಯಿಂದ ಪುನಃ ಈ ಶರೀರ ಇದ್ದ ಕಡೆಗೆ ಬರ್ತಾನೆ. ದೇಹವನ್ನು ಕೊಡಿ ಕೊಡಿ ಅಂತ ದೇಹದ ವಾಸನೆಯಿಂದಾಗಿ ಕೇಳ್ತಾ ಇರ್ತಾನೆ. ದೇಹದ ಮೇಲೆ ಮೋಹ, ವಾಸನ ಅಂದ್ರೆ ಮೋಹ, ಮೋಹದಿಂದ ಕೇಳ್ತಾ ಇರ್ತಾನೆ. ನಂತರ ಆ ಪಾಶದಿಂದ ಅವರು ಹಿಡ್ಕೊಂಡೇ ಇರ್ತಾರೆ, ತುಂಬ ಅಳತಾ ಇರ್ತಾನೆ, ಹಸಿವೆ ಬಾಯಾರಿಕೆಯನ್ನು ಒದಾಡ್ತಾ ಇರ್ತಾನೆ. ಆವಾಗ ವಿಶೇಷವಾಗಿ ಆ ಮಕ್ಕಳು ಮಾಡಿರತಕ್ಕಂಥ ಆತುರಕಾರಿಕ ದಾನ ಪಿಂಡ ಎಲ್ಲವನ್ನು ಸ್ವೀಕಾರ ಮಾಡಿ ತಾನು ತೃಪ್ತಿಯನ್ನು ಪಡಿತಾನೆ. ಆದರೆ ತಥಾಪಿ ನಾಸ್ತಿಕಸ್ತಾರ್ಕ್ಷ್ಯ ತೃಪ್ತಿಂ ಯಾತಿನ ಪಾತಕಿ. ಈ ಪಾಪ ಮಾಡಿದವರಲ್ಲಿ ಯಾರಾದರೆ ನಾಸ್ತಿಕರೂ ಇರ್ತಾರೋ ಅವರಿಗೆ ತೃಪ್ತಿಯೇ ಬರಲ್ಲ. ಅವರಿಗೆ ಮಕ್ಕಳು ಪಿಂಡ ಪ್ರದಾನ ಮಾಡಿದರೂ ಅವರಿಗೆ ತೃಪ್ತಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪಿನಾಂ ನೋಪತಿಷ್ಠಂತಿ ಶ್ರಾದ್ದಾನಂ ಶ್ರಾದ್ದಂ ಜಲಾಂಜಲಿಹಿ ಅತಃ ಕ್ಷುದ್ವ್ಯಾಕುಲಾಹ ಯಾಂತಿ ಪಿಂಡದಾನ ಭುಜೋಪಿತೇ. ಯದ್ಯಪಿ ಅವರಿಗೆ ಶ್ರಾದ್ದ ಪಿಂಡ ಜಲದಾನದಿಂದಾಗಿ ಅವರಿಗೆ ಅಲ್ಲಿ ಕೊಡ್ತಾ ಇರ್ತಾರೆ, ಆದರೆ ಅದು ಯಾವುದೂ ಅವರಿಗೆ ತೃಪ್ತಿಯನ್ನು ಕೊಡಲ್ಲ, ಅದಕ್ಕೆ ಹಸಿವೆಯಿಂದ ಹೊರಡ್ತಾ ಇರ್ತಾರೆ. ಭೀಕರವಾಗಿ ಪ್ರೇತ ರೂಪರಾಗ್ತಾರೆ. ಆಕಲ್ಪಂ ನಿರ್ಜನಾರಣ್ಯ ಭ್ರವಂತಿ ಬಹುದುಃಖಿತಾ. ಬ್ರಹ್ಮದೇವರ ಕಲ್ಪವರೆಗೂ ವಿಶೇಷವಾಗಿರತಕ್ಕಂಥ ಪ್ರೇತ ರೂಪರಾಗಿ ಹೊರಟು ನಿರ್ಜನ ಅರಣ್ಯಗಳಲ್ಲಿ ಕಲ್ಪದ ಕೊನೆವರೆಗೂ ತಿರುಗಾಡ್ತಾ ಇರ್ತಾರೆ ತುಂಬ ದುಃಖದಿಂದ. ನಂತರ ಆದ್ದರಿಂದ ನಾಭುಕ್ಷಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಭುಕ್ತ ಯಾತನಾಂ ಜಂತು ಮಾನುಷ್ಯಂ ಲಭತೆ ನಹಿ. ತಾನು ಉಣದೇ ಇದ್ದರೆ ಮಾಡಿದ ಕರ್ಮ ಕೋಟಿ ಕಲ್ಪಗಳಾದರೂ ಹಾಗೆ ಕಲ್ತರ ಕೂತಿರುತ್ತೆ. ತಾನು ಯಾತನೆಯನ್ನು ಅನುಭವಿಸದೇ ಇದ್ದರೆ ಇವನಿಗೆ ಮನುಷ್ಯ ಜನ್ಮ ಬರುವುದಿಲ್ಲ. ಆದ್ದರಿಂದ ಮಗನಾದವ ಆ ಸತ್ತವರಿಗೆ 10 ದಿನಗಳಲ್ಲಿ ಪಿಂಡಗಳನ್ನು ಕೊಡಬೇಕು. ಪ್ರತಿಯೊಂದು ದಿನದಲ್ಲಿ ಕೊಟ್ಟ ಪಿಂಡ 4 ಭಾಗ ಆಗುತ್ತೆ. 2 ಭಾಗ ಅವರಿಗೆ ದೇಹ ಪುಷ್ಟಿಯನ್ನು ಕೊಡತಕ್ಕಂಥದ್ದು, 3ನೆಯದು ಯಮದೂತರಿಗೆ, 4ನೆಯದು ಜೀವನಿಗೆ ಅಂತ ಬರ್ತಾ ಇದೆ. ಅದರಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ 9 ದಿನಗಳಿಂದ ಆಗಿರತಕ್ಕಂಥ ಆ ಪಿಂಡ ಪ್ರದಾನದಿಂದ ಆ ಜೀವಿಗೆ ಹೊಸದಾದ ಶರೀರ ಬರುತ್ತೆ. 10ನೇ ದಿನದಲ್ಲಿ ಒಳ್ಳೆಯ ಬಲವನ್ನು ಪಡೀತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದಗ್ಧೇ ದೇಹೇ ಪುನರ್ದೇಹ ಪಿಂಡೈರುತ್ಪದ್ಧತೆ ಖಗ ಹಸ್ತ ಮಾತ್ರ ಪುಮಾನ್ಯನ ಬದಿಬುಂಕ್ತೆ ಶುಭಾಶುಭಂ. ಈ ಯಾರಾದರೆ ವಿಶೇಷವಾಗಿರತಕ್ಕಂಥ ಮರಣ ಹೊಂದಿದ ಮೇಲೆ ದೇಹವನ್ನು ಸುಟ್ಟಾಕಿರ್ತಾರೋ ಅಂಥವರಿಗೆ ಆ ಕಾಲದಲ್ಲಿ ಪಿಂಡಾದಿಗಳನ್ನು ದಾನ ಮಾಡಿದ್ರಿಂದ ಪಿಂಡದಿಂದಾಗಿ ಇನ್ನೊಂದು ಶರೀರ ಹುಟ್ಟುತ್ತವರಿಗೆ ಎಷ್ಟು ಅಂದರೆ ಅಂಗೈಯಷ್ಟು ಬರುತ್ತೆ. ಹಸ್ತ ಮಾತ್ರ ಪುಮಾನ್ ಏನ ಪದಿಭುಂಕ್ತೆ ಶುಭಾಶುಭಂ, ಅದರಿಂದಾಗಿ ಅವನು ಮಾರ್ಗದಲ್ಲಿ ಶುಭಾಶುಭಗಳನ್ನು ಸ್ವೀಕಾರ ಮಾಡುತ್ತಾನೆ. ಏನ ಮೊದಲನೇ ದಿನದ ಪಿಂಡದಿಂದ ವಿಶೇಷವಾಗಿರತಕ್ಕಂಥ ತಲೆ ಬರುತ್ತೆ. ಕುತ್ತಿಗೆ ಹೆಗಲು 2ನೇ ದಿನ ಪಿಂಡದಿಂದ, 3ನೇ ದಿನ ಪಿಂಡದಿಂದ ಹೃದಯ. ನಂತರ ವಿಶೇಷವಾಗಿರತಕ್ಕಂಥ 4ನೇ ದಿನ ಪಿಂಡದಿಂದ ಬೆನ್ನು, 5ನೇ ದಿನ ನಾಭಿ, 6ನೇ ದಿನದಿಂದ ಕಟಿ ಗುಹ್ಯ ಪ್ರಾಂತ, 7ನೇ ದಿನದಿಂದ ಸಕ್ತಿನಿ ಅಂತ ಹೇಳ್ತಾ ಇದ್ದಾರೆ ಬೆನ್ನಿನ ಪ್ರಾಂತ. ನಂತರ ಜಾನು ಪಾದಗಳು, ಮಂಡಿ ಪಾದಗಳು ಇಲ್ಲಿ ವಿಶೇಷವಾಗಿ ಬರುತ್ತೆ 9ನೇ ತಿಂಗಳಿಗೆ. ನಂತರ 9ನೇ ದಿನಕ್ಕೆ ಬರುತ್ತೆ. 10ನೇ ದಿನ ವಿಶೇಷವಾಗಿ ದಶಮಿ ಅಗ್ನಿ ಕ್ಷುಧಾ ತೃಷಾ ಹಸಿವೆ ಬಾಯಾರಿಕೆ ಹುಟ್ಟಿ ಬರುತ್ತವರಿಗೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಪಿಂಡಜಂ ದೇಹಮಾಶ್ರಿತ್ಯ ಕ್ಷುಧಾಭೀಷ್ಟ ತೃಷಾರ್ಧಿತ ಏಕಾದಶಂ ಚ ಪ್ರೇತೋ ಭುಂಕ್ತೆ ದಿನದ್ವಯಂ. ವಿಶೇಷವಾಗಿರತಕ್ಕಂಥ ಪಿಂಡದಿಂದ ಹುಟ್ಟಿದ ದೇಹವನ್ನು ಆಶ್ರಯ ಮಾಡಿ 11, 12 ದಿನಗಳಲ್ಲಿ ಅಲ್ಲಿ ಭೋಜನವನ್ನು ಸ್ವೀಕಾರ ಮಾಡ್ತಾನೆ. ಹಸಿವೆ ಬಾಯಾರಿಕೆಯಿಂದ ಇದ್ದುಕೊಂಡು ನಂತರ ಮೊದಲನೇ ದಿನ ಏನು ಪಿಂಡ ಕೊಟ್ಟಿರ್ತಾರಲ್ಲ ಅದರಿಂದ ವಿಶೇಷವಾಗಿರತಕ್ಕಂಥ ಶಿರಸ್ಸು ಮೊದಲಾದ್ದೆಲ್ಲ ಬರ್ತಾ ಇವೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಹದಿಮೂರನೇ ದಿನ ಜೀವಿ ಪ್ರೇತ ಅಂತ ಕರೆಸಿಕೊಂಡು ಯಂತ್ರಿತೋ ಯಮಕಿಂಕರ ಹಿ ವೃದತ್ಯೇಕೋ ತಸ್ಮಿನ್ ಮಾರ್ಗೇ ಗೃಹೀತ ಇವ ಮರ್ಕಟ. ಯಮದೂತರು ಹಿಡ್ಕೊಂಡು ಹೋಗ್ತಾ ಇದ್ರೆ ಕೋತಿಯಂತೆ ಮಂಗದಂತೆ ಹೊರಟು ಹೋಗ್ತಾ ಇರ್ತಾನೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಹಾ ಹೋಗುವ ಕಾಲಕ್ಕೆ ಯಾವ ಯಾವ ಪಟ್ಟಣಗಳು ಬರುತ್ತೆ, ಎಷ್ಟು ದೂರ ಅಂತ ಹೇಳ್ತಾ ಇದ್ದಾರೆ. ವೈತರಣಿ ನದಿಯನ್ನು ಬಿಟ್ಟು ಯಮ ಮಾರ್ಗದ ಪ್ರಮಾಣ ಎಷ್ಟಿದೆ ಅಂದರೆ 86,000 ಯೋಜನಗಳಿವೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರತಿದಿನ ಜೀವ ನಿಶ್ಚಯವಾಗಿ 248 ಯೋಜನಗಳಷ್ಟು ಹಗಲು ರಾತ್ರಿ ನಡೀತಾನೆ. ನಂತರ 16 ಪಟ್ಟಣಗಳನ್ನು ದಾಟಿಕೊಂಡು ಧರ್ಮರಾಜನ ಮನೆಗೆ ಹೋಗ್ತಾನೆ ಈ ಪಾಪಿಯಾದವ ಅಂತ ಹೇಳ್ತಾರೆ. ನಂತರ ಅದರಲ್ಲಿ ಆ 16 ಪಟ್ಟಣಗಳು ಯಾವ್ದು ಯಾವುದಿವೆ ಎಂಬುದನ್ನು ಚೆನ್ನಾಗಿ ತಿಳಿಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಸೌಮ್ಯಪುರ, ಸೌರಿಪುರ, ನಗೇಂದ್ರ ಭವನ, ಗಂಧರ್ವಪುರ, ಶೈಲಾಗಮ, ಕ್ರೌಂಚಂ, ಕ್ರೂರಪುರಂ, ವಿಚಿತ್ರ ಭವನಂ, ಬಹ್ವಾಪದಂ, ದುಃಖದಂ. ಕ್ರೌಂಚಪುರ, ಕ್ರೂರಪುರ, ವಿಚಿತ್ರ ಭವನ, ಬಹುವಾಪದ ಅಂತ ಕರೆಸಿಕೊಂಡ ಪಟ್ಟಣ, ದುಃಖದ ಪಟ್ಟಣ ನಾನಾಕ್ರಂದಪುರ, ಸುತಪ್ತ ಭವನ, ರೌದ್ರ, ಪಯೋವರ್ಷಣ, ಶೀತಾಢ್ಯ, ಬಹುಭೀತಿ ಪಟ್ಟಣ, ಆದ್ಮೇಲೆ ಯಮಧರ್ಮರಾಜರ ಪಟ್ಟಣ ಅಂತ ಈ ರೀತಿಯಾಗಿದೆ ಅಂತ ವಿಶೇಷವಾಗಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಯಮಲೋಕದ ಮಾರ್ಗದಲ್ಲಿ ಯಾವ ರೀತಿಯಲ್ಲಿ ಪಾಪಿಗಳಾದರೂ ದುಃಖ ಪಡ್ತಾರೆ ಹೇಳಿ. ಅವಾಗ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಹೇ ಗರುಡ, ನಾನು ಹೇಳಿದ್ದನ್ನು ಕೇಳಿದರೆ ನನ್ನ ಭಕ್ತ ನೀನು ಶಕ್ತಿವಂತ, ಆದರೂ ನೀನು ಕಂಪಿಸಿ ಹೋಗ್ತೀಯ. ಅಲ್ಲಿ ಗಿಡದ ನೆರಳೇ ಇರಲ್ಲ, ಅನ್ನಾದಿಗಳಿರೋದೇ ಇಲ್ಲ, ನೀರೇ ಇರಲ್ಲ, ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ. ಭೀಕರವಾಗಿ 12 ಆದಿತ್ಯರು ವಿಶೇಷವಾಗಿ ಪ್ರಳಯ ಕಾಲದಲ್ಲಿ ಇದ್ದಂತೆ ಸುಡ್ತಾ ಇರ್ತಾರೆ. ನಂತರ ಅಲ್ಲಿಗೆ ಹೋದಾಗ ಅಲ್ಲಿ ಸುಡ್ತಾ ಇರ್ತಾನೆ. ನಂತರ ಇನ್ನೊಂದು ಕಡೆ ಹೋಗುವಾಗ ತಣ್ಣನ ಗಾಳಿಯಿಂದ ಒದ್ದಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಹೋದಾಗ ವಿಶೇಷವಾಗಿ ಮುಳ್ಳುಗಳೆಲ್ಲ ಚುಚ್ಚುತ್ತಾ ಇರುತ್ತೆ. ಕೆಲವೊಂದು ಕಡೆ ಮಹಾಸರ್ಪಗಳು, ವಿಶೇಷವಾಗಿರತಕ್ಕಂಥ ಸಿಂಹ, ವ್ಯಾಘ್ರ, ನಾಯಿ, ಹುಲಿ ಮೊದಲಾದೆಲ್ಲ ಕಚ್ಚಿ ಕಚ್ಚಿ ತಿಂತಾ ಇರುತ್ತೆ ಅವನನ್ನು. ಸೀಳೆಲ್ಲ ಕಚ್ತಾ ಇರುತ್ತೆ. ಕೆಲವೊಂದು ಕಡೆ ಕ್ವಚಿತ್ ದಹ್ಯತಿ ವಹ್ನಿನ, ಕೆಲವೊಂದು ಕಡೆ ಬೆಂಕಿ ಸುಡ್ತಾ ಇರುತ್ತೆ ಅವನನ್ನು. ಇನ್ನೊಂದು ಕಡೆ ವಿಶೇಷವಾಗಿ ಅಸಿಪತ್ರ ಘೋನ ಬನ ಅಂತ ಬರ್ತಾ ಇದೆ. 2,000 ಯೋಜನ ವಿಸ್ತಾರವಾಗಿದೆ. ಖಡ್ಗದಂತೆ ಇರತಕ್ಕಂಥ ಎಲೆಗಳು, ಇರತಕ್ಕಂಥ ಮರಗಳು, ಅದರಲ್ಲಿ ಚೆನ್ನಾಗಿ ಕಾಗೆ, ಗೂಬೆ ಮತ್ತು ಗಿಡ್ಗ, ಹದ್ದು, ಜೇನುನೊಣ, ಸೊಳ್ಳೆ, ಕಾಡುಗಿಚ್ಚುಗಳಿಂದ ತುಂಬಿದ್ದು, ಅದರಿಂದ ವಿಶೇಷವಾಗಿ ಆ ಒಂದು ಖಡ್ಗದಂಥ ಎಲೆಗಳಿಂದ ಪಾಪಿಗಳ ದೇಹವೆಲ್ಲ ತುಂಡು ತುಂಡು ತುಂಡಾಗ್ತಾ ಬರುತ್ತೆ. ನಂತರ ಕೆಲವೊಮ್ಮೆ ವಿಶೇಷವಾಗಿ ಕತ್ತಲ ಕೂಪದಲ್ಲಿ ಬೀಳಾಕ್ತಾರೆ, ಮೇಲೆ ಎತ್ತರದಿಂದ ಕೆಳಗೆ ತರ್ತಾರೆ. ನಂತರ ವಿಶೇಷವಾಗಿ ಖಡ್ಗದ ಅಗಲು ಮೇಲೆ ನಡೆಸ್ತಾ ಇರ್ತಾರೆ, ಅಲಗು ಮೇಲೆ ನಡೆಸ್ತಾ ಇರ್ತಾರೆ. ಕೆಲವೊಮ್ಮೆ ವಿಶೇಷವಾಗಿ ಶಂಕು ಅಂದರೆ ಚೂಪಾಗಿರತಕ್ಕಂಥ ಒಂದು ಮುಳ್ಳುಗಳು ಅಥವಾ ಕಬ್ಬಿಣದ ಪದಾರ್ಥ, ಅದರ ಮೇಲೆ ನಡೆಸ್ತಾ ಇರ್ತಾರೆ. ನಂತರ ವಿಶೇಷವಾಗಿ ಒಂದೊಮ್ಮೆ ಎಡವಿ ನೀರಿನಲ್ಲಿ ಬಿದ್ದುಬಿಡ್ತಾ ಇರ್ತಾರೆ. ಇನ್ನೊಂದು ಕಡೆ ವಿಶೇಷವಾಗಿ ಜಿಗುಣಿಗಳು ತುಂಬಿರತಕ್ಕಂಥ ಕೆಸರಿನಲ್ಲಿ ಬಿಡ್ತಾ ಇರ್ತಾರೆ. ಇನ್ನೊಮ್ಮೆ ವಿಶೇಷವಾಗಿ ಕಾದಂಥ ತಾಮ್ರಮಯವಾಗಿರತಕ್ಕಂಥ ಮರಳು ತುಂಬಿರುವಂಥ ಸ್ಥಳ. ಇನ್ನೊಂದು ಕಡೆ ಕೆಂಡಗಳ ರಾಶಿ. ಇನ್ನೊಂದು ಕಡೆ ವಿಶೇಷವಾಗಿ ಮಹಾಧೂಮಾಕುಲೆ ಕ್ವಚಿತ್ ವಿಶೇಷವಾದ ಭೀಕರ ಹೊಗೆ ತುಂಬಿದೆ. ಕೆಲವೊಮ್ಮೆ ಬೆಂಕಿ ವೃಷ್ಟಿ ಆಗ್ತಾ ಇರುತ್ತೆ, ಕಲ್ಲಿನ ವೃಷ್ಟಿ ನಾವು ಆಗ್ತಾ ಇರುತ್ತೆ, ವಜ್ರಗಳಿಂದ ಕೂಡಿದಂಥ ಕಲ್ಲುಗಳ ಮಳೆ ಆಗ್ತಾ ಇರುತ್ತೆ, ರಕ್ತವೃಷ್ಟಿ ಆಗ್ತಾ ಇರುತ್ತೆ, ಶಸ್ತ್ರವೃಷ್ಟಿ ಆಗ್ತಾ ಇರುತ್ತೆ. ಕೆಲವೊಂದು ಕಡೆ ಇಷ್ಟೆಲ್ಲ ಪೆಟ್ಟು ತಿಂದ ಮೇಲೆ ಮೈಯಲ್ಲಿ ಬಿಸಿ ನೀರು ಬೀಳ್ತಾ ಇರುತ್ತೆ. ಆ ಬಿಸಿ ನೀರು ಬಿದ್ದ ಮೇಲೆ ಮೈಯೆಲ್ಲ ಕುದ್ದು ಹೋದಂತೆ ಆದಾಗ ಮೈಯಲ್ ಮೇಲೆ ಉಪ್ಪು ಬೆರೆಸಿದ ವಿಶೇಷವಾದ ಉಪ್ಪಿನಿಂದ ಕೂಡಿರತಕ್ಕಂಥ ಕೆಸರು ಮೈ ಮೇಲೆ ಬೀಳುತ್ತೆ. ನಂತರ ಅವರನ್ನು ಹಾಗೆಯೇ ಕೆಳಗು ಮೇಲಕ್ಕು ಗುಹೆಗಳಲ್ಲಿ ಎಲ್ಲ ಕಡೆ ಕರ್ಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ಕರ್ಕೊಂಡು ಬರುವಾಗ ತುಂಬ ಗಾಢಾಂಧಕಾರ ಇರುತ್ತೆ, ದೊಡ್ಡ ದೊಡ್ಡ ಬಂಡೆ ಏರ್ಲಿಕ್ಕೆ ಸಾಧ್ಯ ಇಲ್ಲ, ಸೆಳ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸರೋವರಗಳೆಲ್ಲ ಕಾಣಿಸುತ್ತೆ, ಕೀವು, ರಕ್ತ, ಮಲ, ಇದರಿಂದ ತುಂಬಿದಂಥ ವಿಶೇಷವಾದ ಕುಂಡಗಳಿರುತ್ತೆ. ಅದರಲ್ಲಿ ಅವನ ಮುಳುಗಿಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಮಾರ್ಗ ಮಧ್ಯೆ ಪ್ರವಹತಿ ಉಗ್ರ ಘೋರ ವೈತರಣಿ ನದಿ ಸಾದೃಷ್ಟ ದುಃಖದ ಕಿಂಬಾ ಯಸ್ಯಾಹ ವಾರ್ತಾ ಭಯಾಪಹ ಹೇಳ್ತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲಿ ಭೀಕರವಾದಂಥ ವೈತರಣಿ ನದಿ ಇದೆ, ಅದು ನೋಡಿದರೆ ದುಃಖ, ಇನ್ನು ಅದರ ವಾರ್ತೆಯೇ ದುಃಖ ಬರುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅದೆಷ್ಟಿದೆ ಅಂತ ಹೇಳ್ತಾರೆ. ಹೇಳಿದ್ದೆ ಮೊನ್ನೆ ಪ್ರವಚನಗಳಲ್ಲಿ, ಈ ವೈತರಣಿ ನದಿ ಅಂದರೆ ಯಾರೂ ಅಲ್ಲ, ವಿಶೇಷವಾಗಿ ಗಂಗಾದೇವಿಯೇ ಆ ರೂಪದಲ್ಲಿ ಬರ್ತಾಳಲ್ಲಿ. 100 ವಿಸ್ತೀರ್ಣ ಆಗಿದೆ, ಕೀವು ರಕ್ತ ಅದನ್ನು ತುಂಬಿದೆ, ಅಸ್ಥಿಗಳೆಲ್ಲ ತುಂಬಿದೆ, ಮಾಂಸವೇ ಕೆಸರಿನಂತೆ ಇದೆ, ಕೊಳತು ಹೋಗಿದೆ, ವಾಸನೆ ಬರ್ತಾ ಇದೆ, ತುಂಬ ಆಳವಾಗಿದೆ. ಪಾಪಿಗಳ ಆಳವನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಕುದೀತಾ ಇರುತ್ತೆ, ಜ್ವಾಲೆ ಬರ್ತಾ ಇರುತ್ತೆ, ಧೂಮ ಬರ್ತಾ ಇರುತ್ತೆ, ಅದರೊಳಗೆ ವಿಶೇಷವಾದ ಮೊಸಳೆಗಳೆಲ್ಲ ತೆರಕ್ತಾ ಇರುತ್ತೆ, ಕೆಳಗಿದ್ದವರನ್ನು ಕಚ್ಚಿ ಹಿಡಿತಾ ಇರುತ್ತೆ, ಮೇಲಕ್ಕೆ ಬಂದರೆ ಮೇಲೆ ಘೋರವಾದ ಪಕ್ಷಿಗಳು ಇವನನ್ನು ವಿಶೇಷವಾಗಿ ಕುಕ್ಕುತ್ತಾ ಇರುತ್ತೆ. ಆಗತಂ ಪಾಪಿನಂ ದೃಷ್ಟ ಜ್ವಾಲಾ ಧೂಮ ಸಮಾಕುಲ ಕ್ವಥತೆ ಸಾ ನದೀ ತಾರ್ಕ್ಷ್ಯ ಕಟಾಹಂತರ್ಘತಂ ಯಥಾ. ವಿಶೇಷವಾಗಿ ಈ ಮಾರ್ಗದಲ್ಲಿ ತುಂಬ ಅವನನ್ನು ನೋಡಿದುಕೊಳ್ಳೇ ಆ ನದಿ ಗಡಿಗೆಯಲ್ಲಿ ಹಾಕಿದ ಬಿಸಿ ತುಪ್ಪದಂತೆ ಕುದಿತಾ ಇರುತ್ತೆ. ನಂತರ ಅಲ್ಲಿಂದ ವಿಶೇಷವಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಬಂದ ಮೇಲೆ ಅವರನ್ನು ಪಾಶದಿಂದ ಸೆಳೆದು ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಿಂದೆ ಬಡಿತಾ ಇರ್ತಾರೆ, ಕತ್ತರು ಸಹ ಹಾಕ್ತಾ ಇರ್ತಾರೆ. ಹಾಗೆ ಕೆಲವರನ್ನ ಕಟ್ಟಿ ಹಾಕಿ ತಲೆ ಕತ್ತರಿಸ್ತಾ ಇರ್ತಾರೆ, ಕೆಲವರನ್ನ ಇಡೀ ಶರೀರವೆಲ್ಲ ಗರಗಸದಿಂದ ಕೊಯ್ದು ಹಾಕ್ತಾ ಇರ್ತಾ ಇರ್ತಾರೆ. ಅವರಿಗೆ ಬಾಯಿಯಿಂದ ರಕ್ತವೆಲ್ಲ ಹೊರಗೆ ಬರ್ತಾ ಇರುತ್ತೆ. ಅದನ್ನೇ ಮತ್ತು ಕುಡಿತಾ ಇರ್ತಾರೆ, ತಿಂತಾ ಇರ್ತಾರೆ. ತಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಕುರಿತು ಆಲೋಚನೆ ಮಾಡ್ತಿರ್ತಾರೆ, ದುಃಖ ಪಡ್ತಾ ಇರ್ತಾರೆ. ಹಾಗೆಯೇ ಯಮಧರ್ಮರಾಜರ ಮನೆಗೆ ಹೋಗ್ತಾ ಇರ್ತಾರೆ. ಹೋಗುವಾಗ ಮಕ್ಕಳು ಮೊಮ್ಮಕ್ಕಳನ್ನು ಕೂಗಿ ಕರೀತಾ ಇರ್ತಾರೆ, ಎಲ್ಲಿ ಬರ್ತಾರೋ ಅಂತ. ತುಂಬ ಪುಣ್ಯದಿಂದ ಮನುಷ್ಯ ಜನ್ಮ ಬರುತ್ತೆ, ನಾನು ಚೂರೂ ಸಾಧನೆ ಮಾಡಲಿಲ್ಲ, ಒಂದು ವಿಶೇಷವಾಗಿ ದಾನ ಕೊಡಲಿಲ್ಲ, ಅಗ್ನಿಯಲ್ಲಿ ಹೋಮ ಮಾಡಲಿಲ್ಲ, ತಪಸ್ಸನ್ನು ಮಾಡಲಿಲ್ಲ, ದೇವತೆಗಳ ಪೂಜೆ ಮಾಡಲಿಲ್ಲ, ತೀರ್ಥ ಸೇವಾ ಮಾಡಲಿಲ್ಲ, ಏನು ಮಾಡಿದ್ಯಾ ನೀನು ಅಂತ ತನ್ನನ್ನು ತಾನು ಬೈದುಕೊಳ್ತಾ ಇರ್ತಾನಲ್ಲಿ. ನಂತರ ಮುಂದೆ ಹೇಳ್ತಾ ಬರುತ್ತಾರೆ, ಬ್ರಾಹ್ಮಣರನ್ನು ಪೂಜೆ ಮಾಡಲಿಲ್ಲ, ಗಂಗೆಯ ಸೇವಾ ಮಾಡಲಿಲ್ಲ, ಸತ್ಪುರುಷರ ಸೇವಾ ಮಾಡಲಿಲ್ಲ, ಪರೋಪಕಾರ ಮಾಡಲೇ ಇಲ್ಲ. ಅದರಿಂದ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಚೆನ್ನಾಗಿ ತನ್ನನ್ನು ತಾನು ಏನು ಮಾಡಿಲ್ಲ ಎಂಬ ಆ ದುಃಖದಿಂದ, ನಿತ್ಯ ಅನ್ನದಾನ ಮಾಡಲಿಲ್ಲ, ಗೋವುಗಳಿಗೆ ಒಂದು ಚೂರು ಗ್ರಾಸ ಕೊಟ್ಟಿಲ್ಲ, ವೇದಶಾಸ್ತ್ರಾರ್ಥಗಳ ಅರ್ಥವನ್ನು ತಾನು ವಿಶೇಷವಾಗಿ ಚಿಂತನೆ ಮಾಡಲಿಲ್ಲ, ಪುರಾಣಗಳನ್ನು ಕೇಳಲಿಲ್ಲ, ಜ್ಞಾನಿಗಳನ್ನು ಪೂಜೆ ಮಾಡಲಿಲ್ಲ. ನಂತರ ಹೆಣ್ಣು ಮಕ್ಕಳು ಗಂಡನ ಮಾತು ನಾನು ಕೇಳಲೇ ಇಲ್ಲ, ಗಂಡನ ಧಿಕ್ಕಾರವೇ ಮಾಡಿದೆ ಅಂತ, ಅವರು ಗುರುಗಳ ಮಾತನ್ನು ಕೇಳಲಿಲ್ಲ ಅಂತ ಅವರು ದುಃಖ ಪಡ್ತಾ ಬರ್ತಾ ಇರ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ನಿಯಮಗಳನ್ನು ಮಾಡಲಿಲ್ಲ, ತುಂಬ ನನ್ನ ಕರ್ಮಗಳೆಲ್ಲ ವಿಕೃತವಾಗಿವೆ ಅಂತ, ಹೆಣ್ಣು ಗಂಡು ಇಬ್ಬರು ಕೂಡ ಪಾಪಿಗಳಾದವರು ದುಃಖ ಪಡತಾ ಹೊರಡುತ್ತಾರೆ. ನಂತರ 17 ದಿನಗಳು ವಿಶೇಷವಾಗಿ ವಾಯು ವೇಗದಿಂದ ಹೊರಡುತ್ತಾರೆ. 18ನೇ ದಿನ ಸೌಮ್ಯಪುರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಪುಷ್ಪಭದ್ರಾ ನದಿ, ಅಲ್ಲಿ ವಟವೃಕ್ಷವು ಇದೆ. ಆ ವಟವೃಕ್ಷಕ್ಕೆ ವಿಶೇಷ ಸ್ವಲ್ಪ ಅಲ್ಲಿ ಅವನನ್ನು ವಿಶ್ರಾಂತಿ ತಗೊಳ್ಳಿಕ್ಕೆ ಕೂಡಿಸ್ತಾರೆ. ಆವಾಗ ತನ್ನ ದುಡ್ಡು ಭೃತ್ಯರು ಎಲ್ಲವನ್ನ ನೆನೆಸಿ ಅಳತಾ ಇರ್ತಾನೆ. ಅವಾಗ ಹೇಳ್ತಾರೆ, ಎಲ್ಲಿ ನಿನ್ನ ದುಡ್ಡು, ಎಲ್ಲಿ ನಿನ್ನ ಮಕ್ಕಳು, ಎಲ್ಲ ನಿನ್ನ ಕರ್ಮ ಏನಿದೆ ಅದನ್ನೆಲ್ಲ ವಿಶೇಷವಾಗಿ ಭೋಜನ ಮಾಡು, ಮುಂದೆ ನಡಿ, ಇದು ದೊಡ್ಡ ಮಾರ್ಗ. ಇಲ್ಲಿ ಮಾಮೂಲಾಗಿ ದೊಡ್ಡ ಮಾರ್ಗದಲ್ಲಿ ಹೋಗುವಾಗ ಬುತ್ತಿ ಕಟ್ಕೊಂಡು ಹೋಗ್ತಾರೆ, ಈ ಮಾರ್ಗದಲ್ಲಿ ನೀನು ಏನೂ ಬುತ್ತಿ ತಂದಿಲ್ಲಲ್ಲ, ಒಂದು ವಿಶೇಷವಾಗಿರತಕ್ಕಂಥ ದಾನಾದಿಗಳು ಮಾಡಲಿಲ್ಲ, ನಂಗೆ ಗೊತ್ತಿಲ್ಲ ಅಂತೀಯ, ಇದೆಲ್ಲರೂ ಗೊತ್ತಿದೆ, ಪುರಾಣ ಕೇಳಿಲ್ಲ ನೀನು ಅಂತ ಕೇಳ್ತಾ ಇದ್ದ ಅಂತ. ಅವರು ವಿಶೇಷವಾಗಿ ಮುದ್ಗರಗಳು ಆಯುಧಗಳಿಂದ ಅವನು ಬಡಿತಾ ಇರ್ತಾರೆ. ಅವಾಗ ಎದ್ದು ಬಿದ್ದು ಓಡತ ವಿಶೇಷವಾಗಿ ಆ ಪಾಶದಿಂದ ಸೆಳೀತಾ ಇದ್ರೆ ಹೋಗ್ತಾ ಇರ್ತಾನೆ. ಅವಾಗ ಮಕ್ಕಳು ಮೊಮ್ಮಕ್ಕಳು ಅಥವಾ ಸ್ನೇಹದಿಂದಲೋ ಯಾರಾದರೂ ಕೊಟ್ಟರೆ ಅವಾಗ ಮಾಸಿಕ ಪಿಂಡವನ್ನು ಸ್ವೀಕಾರ ಮಾಡಿ ಸೌರಿಪುರ, ಹೀಗೆ 16 ಪಟ್ಟಣಗಳನ್ನು ದಾಟಿಕೊಂಡು ವಿಶೇಷವಾಗಿ ಯಮಧರ್ಮರಾದರ ಪಟ್ಟಣಕ್ಕೆ ಬರ್ತಾನವಾ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅದತ್ತದಾನ ಪಾಪಾತ್ಮ ತಸ್ಯಾಮೇವ ನಿಮಜ್ಜತಿ. ಮಧ್ಯದಲ್ಲಿ ಆ ಬರುವಾಗ ಈ ವಿಶೇಷವಾಗಿರತಕ್ಕಂಥ ವೈತರಣಿ ನದಿ ಬರುತ್ತೆ, ಅಲ್ಲಿ ದಾಟಿಸುವಂಥವರು ನಾವೆಯನ್ನು ತರ್ತಾರೆ. ನೀನೇನಾದರೂ ಗೋದಾನ ಮಾಡಿದ್ಯಾ, ಬದುಕಿದ್ದಾಗಲಿ ಸತ್ತ ಮೇಲಾಗಲಿ, ಒಂದು ವೇಳೆ ಕೊಟ್ಟಿದ್ದರೆ ಈ ನಾವೇ ನಿನ್ನನ್ನು ಕರ್ಕೊಂಡು ಹೋಗುತ್ತೆ, ಇಲ್ಲದಿದ್ದರೆ ನಿನ್ನನ್ನು ನೀರಲ್ಲಿ ಹಾಕಿ ಇಲ್ಲೇ ಕರ್ಕೊಂಡು ಹೋಗಬೇಕು ಅಂತ ಅವನ ಬಾಯಿಯಲ್ಲಿ ಮುಳ್ಳನ್ನು ಚುಚ್ಚಿ ಅವರು ಆಕಾಶದಲ್ಲಿರ್ತಾರೆ, ಇವನು ಸೆಳಕೊಂಡು ಹೋಗ್ತಾರೆ ವಿಶೇಷವಾಗಿರತಕ್ಕಂಥ ವೈತರಣಿಯಲ್ಲಿ. ನಂತರ ಆರನೆಯ ತಿಂಗಳ ವಿಶೇಷವಾಗಿರತಕ್ಕಂಥ ಪಿಂಡಾದಿಗಳನ್ನು ತಾನು ಸ್ವೀಕಾರ ಮಾಡಿಕೊಂಡು ಮುಂದೆ ಬರ್ತಾನೆ. ಹಾಗೆ ವಿಶೇಷವಾಗಿರತಕ್ಕಂಥ 16 ಪಟ್ಟಣಗಳನ್ನು ದಾಟಿಕೊಂಡು ಬರ್ತಾ ಇರ್ತಾನೆ. ಅಲ್ಲಿ ಎಲ್ಲರನ್ನ ಕೇಳ್ತಾ ಇರುತ್ತಾನೆ, ಅಯ್ಯ ನನಗೆ ಅನುಗ್ರಹ ಮಾಡಿ, ತಪ್ಪಾಯಿತು ಅಂದರೆ ದೂತರೆಲ್ಲ ಅವನನ್ನು ಬಡಿತಾ ಇರ್ತಾರೆ. ನಾವು ದೇವರು ಹೇಳಿದಂಥ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದೀವಿ, ನಾವಲ್ಲಯ್ಯ ನಿನ್ನ ಕ್ಷಮಾ ಮಾಡೋದು, ಭಗವಂತ ಕ್ಷಮಾ ಮಾಡ್ತಾ ನೋಡು, ಅವನ ಕೇಳಿಕೋ ಅಂತ ಹೇಳ್ತಾರೆ. ಔರ್ಧ್ವ ದೈಹಿಕ ದಾನಗಳನ್ನು ಯಾರಿಗಾಗಿ ಕೊಟ್ಟಿಲ್ಲ, ಅವರಿಗೆ ತುಂಬ ಕಷ್ಟದಿಂದ ಮಾರ್ಗದಲ್ಲಿ ಹೋಗ್ತಾರೆ. ಧರ್ಮರಾಜಪುರಕ್ಕೆ 4 ದ್ವಾರಗಳು, ಅದರಲ್ಲಿ ಈ ಯಮ ದಕ್ಷಿಣ ದ್ವಾರದ ಮಾರ್ಗವನ್ನೇ ನಾವು ಹೇಳಿದ್ದೇವೆ ಅಂತ. ಈ ಒಂದು ಮಹಾಘೋರವಾಗಿರತಕ್ಕಂಥ ಮಾರ್ಗದಲ್ಲಿ ಹೇಗೆ ಹೋಗ್ತಾರೆ ಅಂತ ಹೇಳಿದ್ದೇನೆ, ಮುಂದೇನು ಕೇಳುತ್ತೀಯ ಅಂದರೆ ಹೇಳ್ತಾರೆ, ಯಮಾಲಯಕ್ಕೆ ಬಂದ ಮೇಲೆ ಪಾಪಿಯಾದವ ಏನೇನು ಯಾತನೆಗಳನ್ನು ಭೋಜನ ಮಾಡುತ್ತಾನೆ ಅದನ್ನು ಹೇಳಿ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ 11 ಗಂಟೆಗೆ ಸೇರೋಣ.